ಅಧ್ಯಾಯ 5. ನಂದ ಮತ್ತು ವಸುದೇವರ ಸಮಾಗಮ. ಕೃಷ್ಣನು ವಾಸ್ತವವಾಗಿ ದೇವಕಿ ಮತ್ತು ವಸುದೇವರ ಮಗನಾದರೂ ಕಂಸನ ಕ್ರೂರ ಕಾರ್ಯಗಳಿಂದಾಗಿ ವಸುದೇವನು ಮಗನ ಜನ್ಮದ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗಲೇ ಇಲ್ಲ. ಆದರೆ ಕೃಷ್ಣನ ಸಾಕುತಂದೆಯಾದ ನಂದ ಮಹಾರಾಜನು ಕೃಷ್ಣನ ಜನನವನ್ನು ಉತ್ಸವವಾಗಿ ಆಚರಿಸಿದ. ಯಶೋದೆಯು ಒಂದು ಗಂಡು ಮಗುವನ್ನು ಹೆತ್ತಳು ಎಂದು ಮರುದಿನ ಪ್ರಕಟಿಸಲಾಯಿತು. ಜನನದ ಹಬ್ಬವನ್ನು ಆಚರಿಸಲು ನಂದ ಮಹಾರಾಜನು ವಿದ್ವಾಂಸರಾದ ಜೋಯಿಸರನ್ನೂ ಬ್ರಾಹ್ಮಣರನ್ನೂ ಆಹ್ವಾನಿಸಿದನು. ಮಗುವಿನ ಜನನವಾದ ನಂತರ ಜೋಯಿಸರು ಹುಟ್ಟಿದ ಸಮಯದ ಆಧಾರದ ಮೇಲೆ ಅದರ ಮುಂದಿನ ಜೀವನದ ಜಾತಕವನ್ನು ಸಿದ್ಧ ಮಾಡುತ್ತಾರೆ. ಮಗುವು ಹುಟ್ಟಿದ ನಂತರ ಇನ್ನೊಂದು ವಿಧ್ಯುಕ್ತ ಕಾರ್ಯಕ್ರಮವು ನಡೆಯುತ್ತದೆ. ಕುಟುಂಬದವರು ಸ್ನಾನ ಮಾಡಿ ಶುಚಿರ್ಭೂತರಾಗಿ ಆಭರಣಗಳಿಂದ ಮತ್ತು ಮಾಲೆಗಳಿಂದ ಅಲಂಕಾರ ಮಾಡಿಕೊಳ್ಳುತ್ತಾರೆ. ಅನಂತರ ಮಗುವಿನ ಮುಂದಿನ ಜೀವನದ ವಿಷಯವನ್ನು ಕೇಳಲು ಮಗುವಿನ ಮತ್ತು ಜೋಯಿಸರ ಮುಂದೆ ಬರುತ್ತಾರೆ. ನಂದ ಮಹಾರಾಜನು ಕುಟುಂಬದ ಇತರ ಸದಸ್ಯರು ಸುಂದರವಾದ ಉಡುಪುಗಳನ್ನು ಧರಿಸಿ ಮಗುವು ಹುಟ್ಟಿದ ಸ್ಥಳದ ಬಳಿ ಕುಳಿತರು. ಅಲ್ಲಿದ್ದ ಬ್ರಾಹ್ಮಣರೆಲ್ಲ ವಿಧಿಗನುಸಾರವಾಗಿ ಶುಭ ಮಂತ್ರಗಳನ್ನು ಪಠಿಸಿದರು. ಜೋಯಿಸರು ಮಗುವಿನ ಜನನದ ಸಮಾರಂಭವನ್ನು ನಡೆಸಿದರೂ ಇಂತಹ ಸಂದರ್ಭದಲ್ಲಿ ದೇವತೆಗಳನ್ನೂ ಕುಟುಂಬದ ಪೂರ್ವಿಕರನ್ನೂ ಪೂಜೆ ಮಾಡುತ್ತಾರೆ. ನಂದ ಮಹಾರಾಜನು ಅಲಂಕೃತವಾಗಿ ಆಭರಣಗಳಿಂದ ಬೆಳಗುತ್ತಿದ್ದ 200,000 ಗೋವುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು. ಅವನು ಗೋವುಗಳನ್ನು ದಾನ ಮಾಡಿದ್ದಲ್ಲದೆ ಜರತಾರಿ ಅಂಚಿನ ಉಡುಪುಗಳು, ಹಲವು ಆಭರಣಗಳು ಮತ್ತು ರಾಶಿ ರಾಶಿ ಧಾನ್ಯಗಳನ್ನು ದಾನ ಮಾಡಿದನು. ಭೌತಿಕ ಜಗತ್ತಿನಲ್ಲಿ ನಾವು ಅನೇಕ ರೀತಿಗಳಲ್ಲಿ ಸಂಪತ್ತನ್ನು ಸಂಪಾದಿಸುತ್ತೇವೆ. ಆದರೆ ಹಲವೊಮ್ಮೆ ಪ್ರಾಮಾಣಿಕವಲ್ಲದ ಮತ್ತು ಧಾರ್ಮಿಕವಾದ ರೀತಿಗಳಿಂದಲ್ಲ. ಏಕೆಂದರೆ ಸಂಪತ್ತಿನ ಸಂಪಾದನೆಯ ಸ್ವಭಾವವೇ ಹಾಗೆ. ವೇದಗಳ ಆದೇಶಗಳ ಪ್ರಕಾರ ಬ್ರಾಹ್ಮಣರಿಗೆ ಹಸುಗಳನ್ನೂ ಚಿನ್ನವನ್ನೂ ದಾನ ಮಾಡುವುದರ ಮೂಲಕ ಇಂತಹ ಸಂಪತ್ತನ್ನು ಪರಿಶುದ್ಧಿಗೊಳಿಸಬೇಕು. ಬ್ರಾಹ್ಮಣರಿಗೆ ಧಾನ್ಯವನ್ನು ಕೊಡುವುದರಿಂದ ನವಜಾತ ಶಿಶುವು ಪರಿಶುದ್ಧವಾಗುತ್ತದೆ. ಈ ಭೌತಿಕ ಜಗತ್ತಿನಲ್ಲಿ ನಾವು ಯಾವಾಗಲೂ ಅಶುದ್ಧ ಸ್ಥಿತಿಯಲ್ಲೇ ಬದುಕುತ್ತಿದ್ದೇವೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಆದುದರಿಂದ ನಮ್ಮ ಜೀವಿತಾವಧಿಯನ್ನು, ಸ್ವತ್ತನ್ನು, ನಮ್ಮನ್ನು ಪರಿಶುದ್ಧಗೊಳಿಸಿಕೊಳ್ಳಬೇಕು. ಪ್ರತಿನಿತ್ಯ ಸ್ನಾನ ಮಾಡುವುದರಿಂದ ದೇಹವನ್ನು ಒಳಗೂ ಹೊರಗೂ ಶುದ್ಧ ಮಾಡುವುದರಿಂದ ಮತ್ತು 10 ಬಗೆಯ ಸಂಸ್ಕಾರಗಳನ್ನು ಅನುಸರಿಸುವುದರ ಮೂಲಕ ಆಯಸ್ಸನ್ನು ಪರಿಶುದ್ಧಗೊಳಿಸಿಕೊಳ್ಳಬಹುದು. ತಪಸ್ಸು, ಭಗವಂತನ ಪೂಜೆ ಮತ್ತು ದಾನಗಳಿಂದ ಸಂಪತ್ತಿನ ಒಡೆತನವನ್ನು ಪರಿಶುದ್ಧಗೊಳಿಸಬಹುದು. ವೇದಾಭ್ಯಾಸ, ಆತ್ಮಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನಿಸುವುದು ಮತ್ತು ಪರಮ ಪರಿಪೂರ್ಣ ಸತ್ಯವನ್ನು ಅರಿಯುವುದು, ಇವುಗಳಿಂದ ನಮ್ಮನ್ನು ಪರಿಶುದ್ಧಗೊಳಿಸಿಕೊಳ್ಳಬಹುದು. ಆದುದರಿಂದಲೇ ವೈದಿಕ ಸಾಹಿತ್ಯದಲ್ಲಿ ಜನ್ಮತಃ ಪ್ರತಿಯೊಬ್ಬನೂ ಶೂದ್ರನೇ. ಸಂಸ್ಕಾರಗಳನ್ನು ಒಪ್ಪಿಕೊಳ್ಳುವುದರಿಂದ ದ್ವಿಜನಾಗುತ್ತಾನೆ ಎಂದು ಹೇಳಿದೆ. ಬ್ರಾಹ್ಮಣನಾಗಲು ಪ್ರಾರಂಭದ ಅರ್ಹತೆ ವಿಪ್ರನಾಗುವುದು. ವೇದಗಳ ಅಧ್ಯಯನದಿಂದ ವಿಪ್ರನಾಗಬಹುದು. ಪರಿಪೂರ್ಣ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ಅವನನ್ನು ಬ್ರಾಹ್ಮಣ ಎಂದು ಕರೆಯುತ್ತಾರೆ. ಬ್ರಾಹ್ಮಣನು ಇನ್ನಷ್ಟು ಪರಿಪೂರ್ಣನಾದಾಗ ಅವನು ವೈಷ್ಣವ ಅಥವಾ ಭಕ್ತನಾಗುತ್ತಾನೆ. ಆ ಸಮಾರಂಭದಲ್ಲಿ ಮಗುವಿಗೆ ಎಲ್ಲ ಭಾಗ್ಯವನ್ನು ತಂದುಕೊಡಲೆಂದು ನೆರೆದಿದ್ದ ಬ್ರಾಹ್ಮಣರು ವಿವಿಧ ಮಂತ್ರಗಳನ್ನು ಪಠಿಸಲು ಪ್ರಾರಂಭಿಸಿದರು. ಸೂತ, ಮಾಗಧ, ವಂದಿ ಮತ್ತು ವಿರುದಾವಳಿ ಎಂದು ಮಂತ್ರಪಠನದಲ್ಲಿ ವಿವಿಧ ರೀತಿಗಳು. ಮಂತ್ರಪಠನಗಳೊಂದಿಗೆ ಮನೆಯ ಹೊರಗೆ ಸಂಗೀತ ಕೇಳಿಬರುತ್ತಿತ್ತು. ತುತ್ತೂರಿಯ ನಾದ ಮತ್ತು ಬುರುಡೆ ಮದ್ದಲೆಗಳ ಶಬ್ದ ತುಂಬಿತ್ತು. ಈ ಸಂದರ್ಭದಲ್ಲಿ ಸಂಭ್ರಮದ ಕಂಪನಗಳು ಎಲ್ಲ ಹುಲ್ಲು ಬಯಲುಗಳಲ್ಲಿ ಮತ್ತು ಮನೆಗಳಲ್ಲಿ ಕೇಳಿಬರುತ್ತಿದ್ದವು. ಮನೆಗಳ ಒಳಗೆ ಮತ್ತು ಹೊರಗೆ ಅಕ್ಕಿಯ ಹಿಟ್ಟಿನ ಕಲಾತ್ಮಕ ಚಿತ್ರಗಳಿದ್ದವು. ಎಲ್ಲೆಲ್ಲಿಯೂ ಬೀದಿಗಳಲ್ಲಿ ಸಹ ಪನ್ನೀರನ್ನು ಚಿಮುಕಿಸಲಾಯಿತು. ಚಾವಣಿಗಳನ್ನು ಬಗೆ ಬಗೆಯ ತೋರಣಗಳಿಂದ ಮತ್ತು ಮಾವಿನ ಎಲೆಗಳಿಂದ ಅಲಂಕರಿಸಲಾಯಿತು. ಪ್ರವೇಶ ದ್ವಾರಗಳನ್ನು ಹಸಿರು ಎಲೆಗಳಿಂದ ಮತ್ತು ಪುಷ್ಪಗಳಿಂದ ಅಲಂಕರಿಸಲಾಯಿತು. ಎಲ್ಲ ಹಸುಗಳಿಗೂ, ಎತ್ತುಗಳಿಗೂ, ಕರುಗಳಿಗೂ ಎಣ್ಣೆ ಮತ್ತು ಅರಿಶಿನದ ಮಿಶ್ರಣವನ್ನು ಹಚ್ಚಿದರು ಮತ್ತು ಕೆಮ್ಮಣ್ಣು, ಹಳದಿ ಮಣ್ಣು ಮತ್ತು ಗೋಪಿಚಂದನ ಇವುಗಳ ಬಣ್ಣವನ್ನು ಹಚ್ಚಿದರು. ಅವರು ನವಿಲು ಗರಿಗಳ ಮಾಲೆಗಳನ್ನು ಧರಿಸಿದ್ದರು. ಸೊಗಸಾದ ಬಣ್ಣ ಬಣ್ಣದ ಉಡುಪುಗಳನ್ನೂ ಚಿನ್ನದ ಕಂಠೀಹಾರಗಳನ್ನೂ ಧರಿಸಿದ್ದರು.
ಕೃಷ್ಣನ ತಂದೆ ನಂದಮಹಾರಾಜನು ತನ್ನ ಮಗನ ಜನನದ ಸಮಾರಂಭವನ್ನು ನಡೆಸುತ್ತಾನೆ ಎನ್ನುವುದನ್ನು ಸಡಗರದಲ್ಲಿದ್ದ ಗೋಪಾಲಕರು ಕೇಳಿದಾಗ ಅವರಿಗೆ ಬಹಳ ಸಂತೋಷವಾಯಿತು. ಬಹು ಬೆಲೆ ಬಾಳುವ ಉಡುಪುಗಳನ್ನು ಧರಿಸಿ ಬಗೆ ಬಗೆಯ ಕರ್ಣಾಭರಣಗಳು ಮತ್ತು ಮಾಲೆಗಳಿಂದ ಸಿಂಗರಿಸಿಕೊಂಡು ತಲೆಗಳ ಮೇಲೆ ದೊಡ್ಡ ಪೇಟೆಗಳನ್ನಿಟ್ಟುಕೊಂಡರು. ಹೀಗೆ ವೈಭವವಾಗಿ ಅಲಂಕರಿಸಿಕೊಂಡು ಅವರು ಬಗೆ ಬಗೆಯ ಉಡುಗೊರೆಗಳೊಡನೆ ನಂದಮಹಾರಾಜನ ಮನೆಯತ್ತ ಹೊರಟರು. ತಾಯಿ ಯಶೋದೆ ಒಂದು ಮಗುವನ್ನು ಹೆತ್ತಳೆಂದು ಕೇಳಿದಾಗ ಗೊಲ್ಲ ಸ್ತ್ರೀಯರ ಸಂತೋಷವು ಉಕ್ಕಿ ಹರಿಯಿತು. ಅವರು ಬಗೆ ಬಗೆಯ ಬೆಲೆ ಬಾಳುವ ಉಡುಪುಗಳು ಮತ್ತು ಆಭರಣಗಳಿಂದ ಅಲಂಕರಿಸಿಕೊಂಡು ಸುಗಂಧಪೂರಿತ ಪ್ರಸಾದನಗಳನ್ನು ಮೈಗೆ ಹಚ್ಚಿಕೊಂಡರು. ತಾವರೆಯ ಮೇಲಿನ ಪರಾಗವು ಹೂವಿನ ಮೋಹಕ ಚೆಲುವನ್ನು ತೋರಿಸುವಂತೆ ಗೋಪಿಯರೆಲ್ಲ ತಾವರೆಯಂತಹ ತಮ್ಮ ಮುಖಗಳಿಗೆ ಕುಂಕುಮವನ್ನು ಹಚ್ಚಿಕೊಂಡರು. ಈ ಸುಂದರ ಗೋಪಿಯರು ಬಗೆ ಬಗೆಯ ಉಡುಗೊರೆಗಳನ್ನು ತೆಗೆದುಕೊಂಡು ಮಹಾರಾಜ ನಂದನ ಮನೆಯನ್ನು ಕ್ಷಿಪ್ರವಾಗಿ ತಲುಪಿದರು. ತಮ್ಮ ಭಾರವಾದ ನಿತಂಬಗಳು ಮತ್ತು ಉಬ್ಬಿದ ಸ್ತನಗಳಿಂದ ಗೋಪಿಯರಿಗೆ ನಂದ ಮಹಾರಾಜನ ಮನೆಗೆ ಬೇಗ ಬೇಗನೆ ನಡೆಯಲು ಸಾಧ್ಯವಾಗಲಿಲ್ಲ. ಆದರೆ ಕೃಷ್ಣನ ವಿಷಯದಲ್ಲಿ ಅವರಿಗಿದ್ದ ಪರಮಾನಂದಮಯವಾದ ಪ್ರೀತಿಯಿಂದ ಅವರು ಸಾಧ್ಯವಾದಷ್ಟೂ ಬೇಗ ಬೇಗನೆ ನಡೆದರು. ಅವರ ಕಿವಿಗಳಲ್ಲಿ ಮುತ್ತಿನ ಬೆಂಡೋಲೆಗಳು, ಕೊರಳೊಳಗೆ ಪದಕಗಳು, ಅವರ ತುಟಿಗಳು ಮತ್ತು ಕಣ್ಣುಗಳು ಬಗೆ ಬಗೆಯ ತುಟಿ ಬಣ್ಣಗಳಿಂದ ಮತ್ತು ಕಾಡಿಗೆಗಳಿಂದ ಅಲಂಕೃತವಾಗಿದ್ದವು. ಅವರ ಕೈಗಳಲ್ಲಿ ಸುಂದರವಾದ ಬಂಗಾರದ ಬಳೆಗಳು, ಕಲ್ಲು ರಸ್ತೆಯಲ್ಲಿ ಆತುರಾತುರವಾಗಿ ಅವರು ನಡೆಯುವಾಗ ಅವರ ದೇಹಗಳನ್ನು ಅಲಂಕರಿಸಿದ್ದ ಹೂಮಾಲೆಗಳು ನೆಲಕ್ಕೆ ಬಿದ್ದವು. ಆಕಾಶದಿಂದ ಪುಷ್ಪವೃಷ್ಟಿಯಾದಂತೆ ಕಂಡಿತು. ಅವರ ಶರೀರಗಳ ಮೇಲಿನ ಆಭರಣಗಳ ಚಲನೆಯಿಂದ ಅವರು ಇನ್ನೂ ಸುಂದರವಾಗಿ ಕಾಣುತ್ತಿದ್ದರು. ಹೀಗೆ ಅವರೆಲ್ಲ ನಂದ ಯಶೋದೆಯರ ಮನೆಯನ್ನು ಸೇರಿದರು. ಮಗುವಿಗೆ ಹೀಗೆ ಆಶೀರ್ವಾದ ಮಾಡಿದರು. ಮುದ್ದು ಮಗುವೇ, ನಮ್ಮನ್ನು ಕಾಪಾಡಲು ಬಹುಕಾಲ ಬದುಕು. ಮಗು ಕೃಷ್ಣನನ್ನು ಅವರು ಹೀಗೆ ಆಶೀರ್ವದಿಸುತ್ತಿರುವಾಗ ಅರಿಶಿನ ಪುಡಿ, ಎಣ್ಣೆ, ಮೊಸರು, ಹಾಲು ಮತ್ತು ನೀರುಗಳನ್ನು ಬೆರೆಸಿದರು. ಈ ಮಿಶ್ರಣವನ್ನು ಮಗುವಿನ ದೇಹದ ಮೇಲೆ ಸಿಂಪಡಿಸಿದ್ದಲ್ಲದೆ ಅಲ್ಲಿದ್ದವರ ಮೇಲೂ ಸಿಂಪಡಿಸಿದರು. ಸಂಗೀತ ಪ್ರವೀಣರ ತಂಡಗಳು ವಾದ್ಯಗಳನ್ನು ನುಡಿಸುತ್ತಿದ್ದವು. ಗೋಪಾಲಕರು ಗೋಪಿಯರ ಮನರಂಜನೆಯನ್ನು ಕಂಡಾಗ ಅವರಿಗೆ ಖುಷಿಯಾಯಿತು. ಅವರು ಮೊಸರು, ಹಾಲು, ತುಪ್ಪ ಮತ್ತು ನೀರನ್ನು ಗೋಪಿಯರ ಮೇಲೆ ಸಿಂಪಡಿಸಿದರು. ಎರಡು ಗುಂಪುಗಳವರು ಪರಸ್ಪರರತ್ತ ಬೆಣ್ಣೆಯನ್ನು ಎಸೆಯಲು ಪ್ರಾರಂಭಿಸಿದರು. ಗೋಪಾಲಕ ಮತ್ತು ಗೋಪಿಯರ ಆಮೋದಗಳನ್ನು ಕಂಡು ನಂದ ಮಹಾರಾಜನಿಗೂ ಸಂತೋಷವಾಯಿತು. ಅಲ್ಲಿ ನೆರೆದಿದ್ದ ಸಂಗೀತಗಾರರಿಗೆ ಅವನು ಉದಾರವಾಗಿ ದಾನವನ್ನು ನೀಡಿದನು. ಕೆಲವರು ಸಂಗೀತಗಾರರು ಉಪನಿಷತ್ತುಗಳು ಮತ್ತು ಪುರಾಣಗಳಿಂದ ಶ್ಲೋಕಗಳನ್ನು ಹಾಡುತ್ತಿದ್ದರು. ಕೆಲವರು ಆ ಕುಟುಂಬದ ಪೂರ್ವಿಕರನ್ನು ಹೊಗಳುತ್ತಿದ್ದರು. ಕೆಲವರು ಮಧುರವಾಗಿ ಹಾಡುತ್ತಿದ್ದರು. ಅನೇಕ ಮಂದಿ ಬ್ರಾಹ್ಮಣ ವಿದ್ವಾಂಸರೂ ಅಲ್ಲಿದ್ದರು. ಈ ಸಂದರ್ಭದಲ್ಲಿ ಬಹು ಸುಪ್ರೀತನಾದ ನಂದ ಮಹಾರಾಜನು ಅವರಿಗೆ ವಿವಿಧ ಉಡುಪುಗಳನ್ನೂ ಒಡವೆಗಳನ್ನೂ ಗೋವುಗಳನ್ನೂ ದಾನವಾಗಿ ಕೊಟ್ಟನು. ಗೋವುಗಳ ಪಾಲನೆಯಿಂದಲೇ ವೃಂದಾವನದ ನಿವಾಸಿಗಳು ಎಷ್ಟು ಶ್ರೀಮಂತರಾಗಿದ್ದರು ಎನ್ನುವುದನ್ನು ಗಮನಿಸುವುದು ಅಗತ್ಯ. ಗೋಪಾಲಕರೆಲ್ಲ ವೈಷ್ಣವ ಪಂಥಕ್ಕೆ ಸೇರಿದವರು. ಗೋರಕ್ಷಣೆ ಮತ್ತು ಕೃಷಿ ಅವರ ಕೆಲಸ. ಅವರ ಉಡುಪು, ಆಭರಣಗಳು ಮತ್ತು ಅವರ ನಡತೆ ಇವನ್ನು ನೋಡಿದರೆ ಅವರು ಒಂದು ಸಣ್ಣ ಹಳ್ಳಿಯಲ್ಲಿದ್ದರೂ ಪ್ರಾಪಂಚಿಕ ಸ್ವತ್ತಿನಲ್ಲಿ ಶ್ರೀಮಂತರಾಗಿದ್ದರು ಎಂದು ತೋರುತ್ತದೆ. ಮಿತಿಯಿಲ್ಲದೆ ಒಬ್ಬರ ಮೇಲೊಬ್ಬರು ಬೆಣ್ಣೆಯನ್ನು ಬಿಡುಗೈಯಿಂದ ಎಸೆಯುತ್ತಿದ್ದರು. ಎಂದರೆ ಹಾಲಿನ ಉತ್ಪನ್ನಗಳು ಸಮೃದ್ಧವಾಗಿದ್ದುವು. ಅವರ ಸಂಪತ್ತು ಇದ್ದದ್ದು ಹಾಲು, ಮೊಸರು, ತುಪ್ಪ ಮತ್ತಿತರ ಹಾಲಿನ ಉತ್ಪನ್ನಗಳು. ತಮ್ಮ ಕೃಷಿ ಉತ್ಪನ್ನಗಳನ್ನು ಮಾರಿ ಅವರು ವಿಧ ವಿಧವಾದ ಒಡವೆಗಳನ್ನೂ ಬೆಲೆಬಾಳುವ ಉಡುಪುಗಳನ್ನೂ ಕೊಂಡುಕೊಂಡಿದ್ದರು. ಅವರ ಬಳಿ ಇವೆಲ್ಲ ಇದ್ದುದಷ್ಟೇ ಅಲ್ಲ, ನಂದ ಮಹಾರಾಜನಂತೆ ಅವರೂ ದಾನವನ್ನು ಮಾಡಬಲ್ಲವರಾಗಿದ್ದರು. ಹೀಗೆ ಕೃಷ್ಣನ ಸಾಕು ತಂದೆ ನಂದ ಮಹಾರಾಜನು ಅಲ್ಲಿ ನೆರೆದಿದ್ದವರೆಲ್ಲರ ಬಯಕೆಗಳನ್ನು ತೃಪ್ತಿಪಡಿಸಲು ಪ್ರಾರಂಭಿಸಿದನು. ಅವರಲ್ಲಿ ಒಬ್ಬೊಬ್ಬರನ್ನೂ ಬರಮಾಡಿಕೊಂಡು ಅವರು ಬಯಸಿದುದನ್ನು ದಾನ ಮಾಡಿದ. ಬೇರೆ ವರಮಾನವಿಲ್ಲದ ಬ್ರಾಹ್ಮಣರು, ತಮ್ಮ ಜೀವನ ನಿರ್ವಹಣೆಗೆ ವೈಶ್ಯರು ಮತ್ತು ಕ್ಷತ್ರಿಯರನ್ನೇ ನೆಚ್ಚಿಕೊಂಡಿದ್ದವರು, ಜನ್ಮದಿನ, ಮದುವೆ ಮೊದಲಾದ ಸಂಭ್ರಮದ ಸಂದರ್ಭಗಳಲ್ಲಿ ಅವರು ದಾನಗಳನ್ನು ಪಡೆಯುತ್ತಿದ್ದರು. ಈ ಸಂದರ್ಭದಲ್ಲಿ ವಿಷ್ಣುವನ್ನು ಪೂಜಿಸಿ ನೆರೆದಿದ್ದವರನ್ನೆಲ್ಲ ಸುಪ್ರೀತಗೊಳಿಸಲು ನಂದ ಮಹಾರಾಜನು ಪ್ರಯತ್ನಿಸುತ್ತಿದ್ದಾಗ ಅವನಿಗಿದ್ದ ಒಂದೇ ಅಪೇಕ್ಷೆ ಎಂದರೆ ಪುಟ್ಟ ಮಗು ಕೃಷ್ಣನು ಸುಖವಾಗಿರಬೇಕು ಎನ್ನುವುದೇ. ಈ ಮಗುವೇ ವಿಷ್ಣುವಿನ ಮೂಲ ಎಂದು ನಂದ ಮಹಾರಾಜನಿಗೆ ತಿಳಿದಿರಲಿಲ್ಲ. ಆದರೆ ಅವನನ್ನು ರಕ್ಷಿಸುವಂತೆ ವಿಷ್ಣುವಿಗೆ ಪ್ರಾರ್ಥನೆಯನ್ನು ಮಾಡುತ್ತಿದ್ದ. ಬಲರಾಮನ ತಾಯಿ ರೋಹಿಣೀ ದೇವಿಯು ವಸುದೇವನ ಭಾಗ್ಯಶಾಲಿ ಪತ್ನಿ. ಅವಳು ಗಂಡನಿಂದ ದೂರವಿದ್ದಳು. ಆದರೂ ನಂದ ಮಹಾರಾಜನಿಗೆ ಮಗನು ಹುಟ್ಟುವ ಸಂದರ್ಭದಲ್ಲಿ ಅವನನ್ನು ಅಭಿನಂದಿಸಲು ಸೊಗಸಾದ ಉಡುಪನ್ನು ಧರಿಸಿದಳು. ಹಾರ, ರತ್ನಮಾಲೆ ಮತ್ತು ಇತರ ಆಭರಣಗಳನ್ನು ಧರಿಸಿ ಅವಳು ನಂದ ಮಹಾರಾಜನ ಮನೆಯಲ್ಲಿ
ಅತ್ತಿತ್ತ ಓಡಾಡುತ್ತಿದ್ದಳು. ವೈದಿಕ ಪದ್ಧತಿಯಲ್ಲಿ ಗಂಡನು ಮನೆಯಿಂದ ದೂರದಲ್ಲಿದ್ದರೆ ಹೆಂಡತಿಯು ಸೊಗಸಾದ ಉಡುಪನ್ನು ಧರಿಸುತ್ತಿರಲಿಲ್ಲ.
ರೋಹಿಣಿಯ ಪತಿಯು ದೂರದಲ್ಲಿದ್ದರೂ ಈ ಸಂದರ್ಭದಲ್ಲಿ ಅವಳು ಚೆನ್ನಾದ ಉಡುಪನ್ನು ಧರಿಸಿದಳು.
ಕೃಷ್ಣನ ಜನನದ ಉತ್ಸವದ ಶ್ರೀಮಂತಿಕೆಯಿಂದ ಆ ಕಾಲದಲ್ಲಿ ಎಲ್ಲ ರೀತಿಗಳಲ್ಲಿ ವೃಂದಾವನವು ಬಹು ಶ್ರೀಮಂತವಾಗಿತ್ತು ಎನ್ನುವುದು ಸುಸ್ಪಷ್ಟ. ಶ್ರೀಕೃಷ್ಣನು ನಂದಮಹಾರಾಜನ ಮತ್ತು ಯಶೋಧೆಯ ಮಗನಾಗಿ ಜನಿಸಿದ್ದರಿಂದ ಸಂಪತ್ತಿನ ದೇವತೆಯು ವೃಂದಾವನದಲ್ಲಿ ತನ್ನ ಔದಾರ್ಯವನ್ನು ತೋರುವುದು ಅನಿವಾರ್ಯವಾಯಿತು. ವೃಂದಾವನವು ಆಗಲೇ ಸಂಪತ್ತಿನ ದೇವತೆಯ ಲೀಲೆಗಳ ಆಡುಂಬೋಲವಾದಂತೆ ತೋರಿತು. ಜನ್ಮ ದಿನೋತ್ಸವದ ನಂತರ ನಂದಮಹಾರಾಜನು ಕಂಸನ ಸರಕಾರಕ್ಕೆ ವಾರ್ಷಿಕ ಕಂದಾಯವನ್ನು ಕಟ್ಟಲು ಮಥುರೆಗೆ ಹೋಗಲು ನಿರ್ಧರಿಸಿದ. ಹೊರಡುವ ಮುನ್ನ ಅವನು ಗ್ರಾಮದ ದೃಢಕಾಯರನ್ನು ಕರೆದು ತಾನಿಲ್ಲದೇ ಇದ್ದಾಗ ವೃಂದಾವನವನ್ನು ನೋಡಿಕೊಳ್ಳುವಂತೆ ಹೇಳಿದ. ನಂದಮಹಾರಾಜನು ಮಥುರೆಗೆ ಬಂದಾಗ ವಸುದೇವನಿಗೆ ಸುದ್ದಿಯು ತಲುಪಿತು. ತನ್ನ ಗೆಳೆಯನನ್ನು ಅಭಿನಂದಿಸಬೇಕೆಂದು ತವಕಪಟ್ಟನು. ನಂದಮಹಾರಾಜನು ಇದ್ದ ಸ್ಥಳಕ್ಕೆ ಕೂಡಲೇ ಹೋದನು. ತಡೆಯಲಾರದ ಸಂತೋಷದಿಂದ ನಂದನು ಎದ್ದು ನಿಂತು ವಸುದೇವನನ್ನು ಆಲಂಗಿಸಿದನು. ವಸುದೇವನನ್ನು ಬಹು ಆತ್ಮೀಯತೆಯಿಂದ ಬರಮಾಡಿಕೊಂಡು ಕುಳಿತುಕೊಳ್ಳಲು ಒಳ್ಳೆಯ ಪೀಠವನ್ನು ನೀಡಿದ. ನಂದನಿಗೆ ತಿಳಿಯದಂತೆ ಅವನ ರಕ್ಷಣೆಗೆ ಒಪ್ಪಿಸಿದ್ದ ತನ್ನ ಇಬ್ಬರು ಬಾಲಕರ ವಿಷಯವಾಗಿ ವಸುದೇವನಿಗೆ ಬಹು ಕಾತರವಾಯಿತು. ಬಹು ಕಾತರದಿಂದ ಅವರ ವಿಷಯವಾಗಿ ಪ್ರಶ್ನಿಸಿದನು. ಬಲರಾಮ ಮತ್ತು ಕೃಷ್ಣ ಇಬ್ಬರೂ ವಸುದೇವನ ಪುತ್ರರು. ಬಲರಾಮನನ್ನು ವಸುದೇವನ ಹೆಂಡತಿ ರೋಹಿಣಿಯ ಗರ್ಭಕ್ಕೆ ಕರೆದೊಯ್ಯಲಾಯಿತು. ಆದರೆ ರೋಹಿಣಿಯು ನಂದಮಹಾರಾಜನ ರಕ್ಷಣೆಯಲ್ಲಿ ಉಳಿದಳು. ಕೃಷ್ಣನನ್ನು ವಸುದೇವನೇ ಯಶೋಧೆಯ ಬಳಿ ಇರಿಸಿ ಅವಳ ಮಗಳನ್ನು ಬದಲಾಗಿ ಕರೆದೊಯ್ದಿದ್ದ. ಬಲರಾಮನು ವಸುದೇವನ ಮಗ ಎಂದು ನಂದಮಹಾರಾಜನಿಗೆ ತಿಳಿದಿತ್ತು. ಆದರೆ ಕೃಷ್ಣನೂ ಸಹ ಅವನ ಮಗ ಎಂದು ತಿಳಿದಿರಲಿಲ್ಲ. ವಸುದೇವನಿಗೆ ಇದು ತಿಳಿದಿತ್ತು. ಅವನು ಬಹು ಕಾತರದಿಂದ ಕೃಷ್ಣ ಮತ್ತು ಬಲರಾಮನ ವಿಷಯವನ್ನು ಕೇಳಿ ವಸುದೇವನು ಹೀಗೆ ಹೇಳಿದ. ಅಣ್ಣ, ನಿನಗೆ ಮಗನನ್ನು ಪಡೆಯುವಷ್ಟು ವಯಸ್ಸಾಗಿತ್ತು. ಮಗನು ಬೇಕೆಂದು ಹಂಬಲಿಸುತ್ತಲೂ ಇದ್ದೆ. ದೇವರ ಕೃಪೆಯಿಂದ ಬಹು ಒಳ್ಳೆಯ ಮಗನನ್ನು ಪಡೆಯುವ ಭಾಗ್ಯಶಾಲಿಯಾಗಿದ್ದೀಯೇ. ಈ ಘಟನೆಯು ನಿನಗೆ ಬಹು ಶುಭಕರವಾದದ್ದು ಎಂದು ನನಗೆ ತೋರುತ್ತದೆ. ಪ್ರಿಯ ಗೆಳೆಯ, ಕಂಸನು ನನ್ನನ್ನು ಸೆರೆಯಲ್ಲಿ ಇಟ್ಟಿದ್ದ. ಈಗ ನನಗೆ ಬಿಡುಗಡೆಯಾಗಿದೆ. ಆದುದರಿಂದ ನನಗೆ ಇದೊಂದು ಪುನರ್ಜನ್ಮವೇ. ಮತ್ತೆ ನಿನ್ನನ್ನು ಕಾಣುತ್ತೇನೆ ಎನ್ನುವ ಭರವಸೆಯೇ ನನಗೆ ಇರಲಿಲ್ಲ. ದೇವರ ದಯೆಯಿಂದ ನಿನ್ನನ್ನು ಕಾಣುವಂತಾಯಿತು. ಅನಂತರ ವಸುದೇವನು ಕೃಷ್ಣನ ವಿಷಯದಲ್ಲಿ ತನ್ನ ಆತಂಕವನ್ನು ವ್ಯಕ್ತಪಡಿಸಿದ. ಅವನು ಯಾರೆಂದು ತಿಳಿಯದಂತೆ ಕೃಷ್ಣನನ್ನು ತಾಯಿ ಯಶೋಧೆಯ ಹಾಸಿಗೆಗೆ ಕಳುಹಿಸಲಾಯಿತು. ಬಹು ಸಂಭ್ರಮದಿಂದ ಅವನ ಜನನದ ಉತ್ಸವವನ್ನು ಮಾಡಿ ನಂದನು ಮಥುರೆಗೆ ಹೋದ. ವಸುದೇವನಿಗೆ ಬಹಳ ಹರ್ಷವಾಯಿತು. ಇದು ನನಗೆ ಹೊಸ ಜನ್ಮ ಎಂದು ಹೇಳಿದ. ತನ್ನ ಇತರ ಎಲ್ಲ ಗಂಡು ಮಕ್ಕಳನ್ನು ಕಂಸನು ಕೊಂದಿದ್ದುದರಿಂದ ಕೃಷ್ಣನು ಬದುಕುತ್ತಾನೆ ಎನ್ನುವ ಭರವಸೆಯೇ ವಸುದೇವನಿಗೆ ಇರಲಿಲ್ಲ. ವಸುದೇವನು ಮುಂದುವರಿದು ಹೇಳಿದ. ಪ್ರಿಯ ಗೆಳೆಯ, ಒಟ್ಟಿಗೆ ಇರುವುದು ನಮಗೆ ಬಹಳ ಕಷ್ಟ. ನಮಗೆ ಸಂಸಾರ, ನೆಂಟರು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲರೂ ಇದ್ದರೂ ಪ್ರಕೃತಿಯ ರೀತಿಯಿಂದಾಗಿ ನಾವು ಬೇರೆ ಬೇರೆಯಾಗಿದ್ದೇವೆ. ಇದಕ್ಕೆ ಕಾರಣವೆಂದರೆ ಪ್ರತಿ ಜೀವಿಯು ಬೇರೆ ಬೇರೆ ಕರ್ಮಫಲಗಳ ಒತ್ತಡದಿಂದಾಗಿ ಹುಟ್ಟುತ್ತಾನೆ. ಜೀವಿಗಳು ಒಟ್ಟಿಗೆ ಸೇರಿದರೂ ಬಹುಕಾಲ ಒಟ್ಟಿಗೆ ಇರುತ್ತಾರೆ ಎನ್ನುವುದೇನೂ ಖಂಡಿತವಿಲ್ಲ. ತನ್ನ ಕರ್ಮಕ್ಕೆ ಅನುಗುಣವಾಗಿ ಮನುಷ್ಯನು ಬೇರೆ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತದೆ, ಈ ಕಾರಣದಿಂದ ದೂರವಾಗಬೇಕಾಗುತ್ತದೆ. ಉದಾಹರಣೆಗೆ, ಅನೇಕ ಗಿಡಗಳು ಬಳ್ಳಿಗಳು ಸಮುದ್ರದ ಅಲೆಗಳ ಮೇಲೆ ತೇಲುತ್ತಿರುತ್ತವೆ. ಒಮ್ಮೊಮ್ಮೆ ಅವು ಹತ್ತಿರ ಬರುತ್ತವೆ, ಒಮ್ಮೊಮ್ಮೆ ಎಂದೆಂದಿಗೂ ಅವು ದೂರವಾಗುತ್ತವೆ. ಒಂದು ಗಿಡವು ಒಂದು ದಿಕ್ಕಿನಲ್ಲಿ ಹೋಗುತ್ತದೆ, ಮತ್ತೊಂದು ಇನ್ನೊಂದು ದಿಕ್ಕಿನಲ್ಲಿ ಹೋಗುತ್ತದೆ. ಹಾಗೆಯೇ ನಾವು ಒಟ್ಟಿಗಿರುವಾಗ ನಮ್ಮ ಕುಟುಂಬವು ಬಹು ಚೆನ್ನಾಗಿರಬಹುದು, ಆದರೆ ಸ್ವಲ್ಪ ಕಾಲದ ನಂತರ ಕಾಲವೆಂಬ ಸಮುದ್ರದ ಅಲೆಗಳು ನಮ್ಮನ್ನು ಬೇರ್ಪಡಿಸುತ್ತವೆ. ವಸುದೇವನ ಮಾತಿನ ಭಾವಾರ್ಥ ಇದು. ದೇವಕಿಯ ಗರ್ಭದಲ್ಲಿ ಅವನಿಗೆ 8 ಗಂಡು ಮಕ್ಕಳಾದರೂ ಅವರೆಲ್ಲ ಹೊರಟು ಹೋದರು. ಒಬ್ಬ ಮಗ ಕೃಷ್ಣನನ್ನು ಸಹ ತನ್ನ ಬಳಿ ಇರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ವಸುದೇವನಿಗೆ ಮಗನು ದೂರವಾದ ನೋವಿತ್ತು, ಆದರೆ ಅದನ್ನು ಹೇಳಿಕೊಳ್ಳುವಂತಿರಲಿಲ್ಲ. ಅವನು, ವೃಂದಾವನದ ಯೋಗಕ್ಷೇಮದ ವಿಷಯವನ್ನು ನನಗೆ ಹೇಳು. ನಿನ್ನ ಬಳಿ ಅನೇಕ ಪ್ರಾಣಿಗಳಿವೆ, ಅವು ಎಲ್ಲ ಚೆನ್ನಾಗಿವೆಯೇ? ಅವಕ್ಕೆ ಸಾಕಷ್ಟು ಹುಲ್ಲು ಮತ್ತು ನೀರು ಇವೆಯೇ? ನೀನು ಈಗ ಇರುವ ಸ್ಥಳವು ಶಾಂತವಾಗಿದೆಯೇ? ಯಾವ ತೊಂದರೆಯೂ ಇಲ್ಲವೇ? ಎಂದನು. ಕೃಷ್ಣನ ಕ್ಷೇಮದ ವಿಷಯವಾಗಿ ಅವನಿಗೆ ಬಹಳ ಆತಂಕವಾದದ್ದರಿಂದ ವಸುದೇವನು ಈ ಪ್ರಶ್ನೆಯನ್ನು ಕೇಳಿದನು. ಹಲವು ಬಗೆಗಳ ರಾಕ್ಷಸರನ್ನು ಕಳುಹಿಸಿ ಕೃಷ್ಣನನ್ನು ಕೊಲ್ಲಲು ಕಂಸನೂ ಅವನ ಹಿಂಬಾಲಕರೂ ಪ್ರಯತ್ನಿಸುತ್ತಿದ್ದಾರೆ ಎಂದು ಅವನಿಗೆ ತಿಳಿದಿತ್ತು. ಕೃಷ್ಣನು ಹುಟ್ಟಿದ ದಿನದಿಂದ 10 ಹುಟ್ಟಿದ ಮಕ್ಕಳನ್ನೆಲ್ಲ ಕೊಲ್ಲಬೇಕೆಂದು ಅವರು ಆಗಲೇ ನಿರ್ಧರಿಸಿದ್ದರು. ಕೃಷ್ಣನ ವಿಷಯವಾಗಿ ವಸುದೇವನಿಗೆ ಬಹಳ ಆತಂಕ ಉಂಟಾದದ್ದರಿಂದ ಅವನು ಕೃಷ್ಣನ ವಾಸಸ್ಥಳದ ಭದ್ರತೆಯನ್ನು ಕುರಿತು ಪ್ರಶ್ನೆ ಮಾಡಿದನು. ನಂದಮಹಾರಾಜನ ರಕ್ಷಣೆಯಲ್ಲೇ ಇದ್ದ ಬಲರಾಮ ಮತ್ತು ಅವನ ತಾಯಿ ರೋಹಿಣಿಯ ವಿಷಯವಾಗಿಯೂ ಪ್ರಶ್ನಿಸಿದ.
ಬಲರಾಮನಿಗೆ ತನ್ನ ನಿಜವಾದ ತಂದೆಯು ಯಾರು ಎಂದು ತಿಳಿಯದು ಎನ್ನುವುದನ್ನು ನಂದಮಹಾರಾಜನಿಗೆ ನೆನಪು ಕೊಟ್ಟ. ನಿನ್ನನ್ನೇ ಅವನ ತಂದೆ ಎಂದುಕೊಂಡಿದ್ದಾನೆ. ಈಗ ನಿನಗೆ ಒಬ್ಬ ಮಗನಾಗಿದ್ದಾನೆ, ಕೃಷ್ಣನು ಹುಟ್ಟಿದ್ದಾನೆ. ಇಬ್ಬರನ್ನೂ ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀಯೇ ಎಂದು ನನಗನ್ನಿಸುತ್ತದೆ. ನಂದಮಹಾರಾಜನ ದನಕರುಗಳ ವಿಷಯವಾಗಿಯೂ ವಸುದೇವನು ಪ್ರಶ್ನೆಯನ್ನು ಕೇಳಿದನೆಂಬುದು ಅರ್ಥವತ್ತಾದ ಸಂಗತಿ. ವೈಶ್ಯರು ಎಲ್ಲ ಪ್ರಾಣಿಗಳನ್ನು, ಅದರಲ್ಲಿಯೂ ಗೋವುಗಳನ್ನು ತಮ್ಮ ಮಕ್ಕಳಂತೆಯೇ ರಕ್ಷಿಸುತ್ತಿದ್ದರು. ವಸುದೇವನು ಕ್ಷತ್ರಿಯ, ನಂದಮಹಾರಾಜನು ವೈಶ್ಯ. ಗೋವುಗಳನ್ನು ರಕ್ಷಿಸುವುದು ವೈಶ್ಯರ ಕರ್ತವ್ಯ ಮತ್ತು ಜಗತ್ತಿನ ಮನುಷ್ಯರಿಗೆ ರಕ್ಷಣೆಯನ್ನು ನೀಡುವುದು ಕ್ಷತ್ರಿಯರ ಕರ್ತವ್ಯ. ಗೋವುಗಳು ಪ್ರಜೆಗಳಷ್ಟೇ ಮುಖ್ಯ. ಪ್ರಜೆಗಳಾದ ಮನುಷ್ಯರಿಗೆ ಎಲ್ಲ ರಕ್ಷಣೆಯನ್ನು ನೀಡಬೇಕು, ಹಾಗೆಯೇ ಹಸುಗಳಿಗೂ ಸಂಪೂರ್ಣ ರಕ್ಷಣೆಯನ್ನು ನೀಡಬೇಕು. ಧಾರ್ಮಿಕ ತತ್ವಗಳನ್ನು ಉಳಿಸಿಕೊಂಡು ಬರುವುದು, ಆರ್ಥಿಕ ಮುನ್ನಡೆ ಮತ್ತು ಇಂದ್ರಿಯಗಳ ಬಯಕೆಗಳನ್ನು ತೃಪ್ತಿಗೊಳಿಸುವುದು, ಈ ಎಲ್ಲವೂ ನೆಂಟರಲ್ಲಿ, ರಾಷ್ಟ್ರಗಳಲ್ಲಿ ಮತ್ತು ಮಾನವ ಕುಲದಲ್ಲಿ ಸಹಕಾರವನ್ನು ಅವಲಂಬಿಸಿದೆ ಎಂದು ವಸುದೇವನು ಹೇಳಿದ. ಆದುದರಿಂದ ತನ್ನ ಸಹಮಾನವರಿಗೂ ಗೋವುಗಳಿಗೂ ಯಾವ ತೊಂದರೆಯೂ ಆಗದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ. ತನ್ನ ಸಹಮಾನವನೂ
ಪ್ರಾಣಿಗಳೂ ಶಾಂತಿಯಿಂದ ನೆಮ್ಮದಿಯಾಗಿ ಇರುವಂತೆ ಪ್ರತಿಯೊಬ್ಬನೂ ನೋಡಿಕೊಳ್ಳಬೇಕು. ಆಗ ಧಾರ್ಮಿಕ ತತ್ವಗಳ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ ಮತ್ತು ಇಂದ್ರಿಯ ತೃಪ್ತಿಗಳನ್ನು ಕಷ್ಟವೇ ಇಲ್ಲದೆ ಸಾಧಿಸಬಹುದು. ದೇವಕಿಯ ಗರ್ಭದಲ್ಲಿ ಹುಟ್ಟಿದ ತನ್ನ ಮಕ್ಕಳನ್ನೇ ರಕ್ಷಿಸಲು ಸಾಧ್ಯವಾಗಲಿಲ್ಲ ಎಂದು ವಸುದೇವನು ದುಃಖಿಸಿದ. ಈ ಕಾರಣದಿಂದ ಧಾರ್ಮಿಕ ತತ್ವಗಳು, ಆರ್ಥಿಕ ಬೆಳವಣಿಗೆ ಮತ್ತು ತನ್ನ ಇಂದ್ರಿಯಗಳ ತೃಪ್ತಿ ಎಲ್ಲವನ್ನೂ ತಾನು ಕಳೆದುಕೊಂಡಿದ್ದೇನೆ ಎಂದು ಅವನಿಗೆ ಎನ್ನಿಸಿತು.
ಇದನ್ನು ಕೇಳಿ ನಂದಮಹಾರಾಜನು, ನನ್ನ ಪ್ರೀತಿಯ ವಸುದೇವ, ದೇವಕಿಯಲ್ಲಿ ಹುಟ್ಟಿದ ನಿನ್ನ ಎಲ್ಲ ಮಕ್ಕಳನ್ನು ಅರಸ ಕಂಸನು ಕೊಂದದ್ದರಿಂದ ನಿನಗೆ ಬಹಳ ದುಃಖವಾಗಿದೆ ಎಂದು ನನಗೆ ಗೊತ್ತು. ಕಡೆಯ ಮಗುವು ಹೆಣ್ಣು ಮಗುವಾದರೂ ಕಂಸನು ಅವಳನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ. ಅವಳು ಸ್ವರ್ಗಲೋಕಗಳಿಗೆ ಹೋಗಿದ್ದಾಳೆ.
ಪ್ರಿಯ ಗೆಳೆಯ, ದುಃಖ ಪಡಬೇಡ. ಕಣ್ಣಿಗೆ ಕಾಣದ ನಮ್ಮ ಹಿಂದಿನ ಕರ್ಮಗಳೇ ನಮ್ಮನ್ನು ನಿಯಂತ್ರಿಸುತ್ತವೆ. ಪ್ರತಿಯೊಬ್ಬನೂ ತನ್ನ ಪುಣ್ಯ ಕಾರ್ಯಗಳಿಗೆ ಒಳಪಟ್ಟಿರುತ್ತಾನೆ. ಕರ್ಮ ಮತ್ತು ಅದರ ಪ್ರತಿಫಲದ ಸಿದ್ಧಾಂತವನ್ನು ತಿಳಿದವನು ಜ್ಞಾನಿ. ಅಂತಹ ಮನುಷ್ಯನ ಮೇಲೆ ಸುಖದ ಅಥವಾ ದುಃಖದ ಯಾವುದೇ ಸಂಗತಿಯೂ ಪರಿಣಾಮವನ್ನು ಮಾಡುವುದಿಲ್ಲ ಎಂದನು.
ವಸುದೇವನು, ಪ್ರಿಯ ಗೆಳೆಯ, ನೀನು ಸರಕಾರಕ್ಕೆ ಕಂದಾಯವನ್ನು ಕೊಟ್ಟು ಮುಗಿಸಿದ್ದರೆ ಬೇಗನೆ ನಿನ್ನ ಸ್ಥಳಕ್ಕೆ ಹಿಂದಿರುಗು. ಏಕೆಂದರೆ ಗೋಕುಲದಲ್ಲಿ ಏನಾದರೂ ತೊಂದರೆಯಾದೀತು ಎಂದು ನನಗೆ ತೋರುತ್ತದೆ ಎಂದನು.
ನಂದಮಹಾರಾಜ ಮತ್ತು ವಸುದೇವರ ನಡುವೆ ಈ ಸ್ನೇಹಮಯ ಮಾತುಗಳಾದ ನಂತರ ವಸುದೇವನು ಮನೆಗೆ ಹಿಂದಿರುಗಿದನು.
ನಂದಮಹಾರಾಜನೊಂದಿಗೆ ಮಥುರೆಗೆ ಬಂದಿದ್ದ
ನಂದ ಮತ್ತು ವಸುದೇವರ ಸಮಾಗಮ ಎನ್ನುವ 5ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.